ஜீவன் பிரகாஷ். ಪ್ರಿಯ ಬಾನುಲಿ ಮಿತ್ರರಿಗೆ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಜೀವನ್ ಪ್ರಕಾಶ್ ಕಾರ್ಯಕ್ರಮ ಆಲಿಸಲು ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಕೇಳಿ ನೀವೆಲ್ಲರೂ ಆತ್ಮೀಕ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದೇ ನಮ್ಮ ಉದ್ದೇಶ. ಹಾಗಾದರೆ ಬನ್ನಿ, ದೈವ ಸಂದೇಶವನ್ನು ಕೇಳುವ ಮುನ್ನ ಒಂದು ಮಧುರವಾದ ಹಾಡನ್ನು ಆಲಿಸೋಣ.
ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನೀವು ಬರೆದ ಪತ್ರಗಳಿಗಾಗಿ ನಿಮ್ಮನ್ನು ವಂದಿಸುತ್ತೇವೆ ಮತ್ತು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ನಮಗೆ ಬರೆದು ತಿಳಿಸಿರಿ, ನಾವು ಖಂಡಿತವಾಗಿಯೂ ಉತ್ತರಿಸುತ್ತೇವೆ. ಇವತ್ತು ನಾವು ಮಾತನಾಡುವ ವಿಷಯ, ನಿರಾಶರಾಗಬೇಡಿರಿ ಆದರೆ ಅದರ ಬದಲು ಉತ್ತೇಜನ ಹೊಂದಿರಿ ಎಂಬುದೇ. ಅದಕ್ಕಾಗಿ ನಾವು ನೋಡುವಂಥ ಬೈಬಲಿನ ಅಂದರೆ ಸತ್ಯವೇದದ ಭಾಗವು ಹಿಬ್ರಿಯರಿಗೆ ಬರೆದಂತಹ ಪತ್ರಿಕೆ 4:14-16 ವಾಕ್ಯದವರೆಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದೇನೆಂದರೆ, ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಏಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಸಾಮಾನ್ಯವಾಗಿ ನಾವು ಶಾಲೆಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಅನೇಕ ಪರೀಕ್ಷೆಗಳನ್ನು ಎದುರಿಸುತ್ತೇವೆ. ಪರೀಕ್ಷೆಯಲ್ಲಿ ನಾವು ಒಂದು ವೇಳೆ ವಿಫಲರಾದರೆ ನಿರಾಶೆಯಾಗುವಂಥದ್ದು ಸಹಜ. ಅದೇ ರೀತಿಯಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿಯು ತನ್ನ ಕ್ರೈಸ್ತಿಯ ಜೀವಿತದಲ್ಲಿ ಅನೇಕ ಪರೀಕ್ಷೆಗಳನ್ನು ಎದುರಿಸುತ್ತಾನೆ. ತನ್ನ ಕ್ರೈಸ್ತಿಯ ಜೀವಿತದಲ್ಲಿ ವಿಫಲನಾದಾಗ ಅವನಿಗೆ ನಿರಾಶೆಯಾಗುತ್ತದೆ. ನಾವು ರಕ್ಷಣೆ ಹೊಂದಿದ ದಿನದಿಂದ ದೇವರು ನಮ್ಮ ಅಂತರಾಂಗದಲ್ಲಿ ಪರಿಶುದ್ಧತೆಯಲ್ಲಿ ನಡೆಯಬೇಕೆಂಬ ಬಯಕೆ ಅಥವಾ ಆಶೆಯನ್ನು ಹುಟ್ಟಿಸುತ್ತಾನೆ. ಆದರೆ ಯಾವಾಗ ಒಬ್ಬ ವಿಶ್ವಾಸಿ ಪರಿಶುದ್ಧತೆಯಲ್ಲಿ ನಡೆಯದೆ ವಿಫಲನಾಗುತ್ತಾನೋ ಆಗ ಅವನಿಗೆ ನಿರಾಶೆಯಾಗುತ್ತದೆ. ವಿಶ್ವಾಸಿಗಳಲ್ಲಿ ನಿರಾಶೆಯಾಗುವುದಕ್ಕೆ ಒಂದು ಪ್ರಾಮುಖ್ಯವಾದ ಕಾರಣವೇನೆಂದರೆ ಅವರಿಗೆ ದೇವರ ಗುಣಲಕ್ಷಣಗಳ ಬಗ್ಗೆ ತಿಳುವಳಿಕೆ ಇಲ್ಲ ಎಂಬುದಾಗಿ ಹೇಳಬಹುದು. ಈಗ ಓದಿದಂಥ ವಾಕ್ಯಗಳು ದೇವರು ಏನಾಗಿದ್ದಾನೆ ಎಂಬುದನ್ನು ತಿಳಿಸುವಂಥದ್ದಾಗಿದೆ. ಇವುಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ ಒಂದು ನಿರೀಕ್ಷೆ ಹುಟ್ಟುತ್ತದೆ. ಆಗ ನಿರಾಶರಾಗದೆ ನಾವು ಪ್ರೋತ್ಸಾಹ ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಯಾರಾದರೂ ನಿಮ್ಮಲ್ಲಿ ಪಾಪದ ಜೊತೆ ಹೋರಾಟ ಮಾಡಿ ವಿಫಲರಾಗಿದ್ದೀರೋ, ಜೀವಿತದಲ್ಲಿ ಬರುವಂಥ ಒತ್ತಡಕ್ಕೆ ಒಳಪಟ್ಟು ನಿಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಹಿಂಜರಿದು ನಿರಾಶರಾಗಿದ್ದೀರೋ, ಹಾಗಾದರೆ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 4:14-16 ಇರುವ ವಾಕ್ಯ ಭಾಗದಲ್ಲಿ 3 ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಅವು ಯಾವೆಂದರೆ, ಮೊದಲನೇದಾಗಿ, ನೀವು ನಿರಾಶರಾಗಬೇಡಿರಿ, ಯಾಕಂದರೆ ನಿಮ್ಮನ್ನು ಕರುಣಿಸುವ ದೇವರು ಇದ್ದಾನೆ. ಎರಡನೇದಾಗಿ, ನೀವು ನಿರಾಶರಾಗಬೇಡಿರಿ, ಯಾಕಂದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ದೇವರು ಇದ್ದಾನೆ. ಮತ್ತು ಮೂರನೇದಾಗಿ, ನೀವು ನಿರಾಶರಾಗಬೇಡಿರಿ, ಯಾಕಂದರೆ ನಿಮಗೆ ಸಹಾಯ ಮಾಡುವ ದೇವರು ಇದ್ದಾನೆ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 4:14 ಕಡೆ ಭಾಗದಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ಅದೇನೆಂದರೆ, ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಎಂಬುದೇ. ಈ ವಾಕ್ಯವನ್ನು ಅರ್ಥ ಮಾಡಿ ಹೇಳಬೇಕಾದರೆ ನಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು ಎಂಬುದಾಗಿಯೂ ಕೂಡ ಹೇಳಬಹುದು. ನಂಬಿಕೆ ಅನ್ನುವುದು ಮಹತ್ವವುಳ್ಳದ್ದು. ಕ್ರಿಸ್ತನ ಮೂಲಕ ಬರುವ ನಂಬಿಕೆ ಎಂಬ ಅಸ್ತಿವಾರದ ಮೇಲೆ ಮಾತ್ರ ನಾವು ನಮ್ಮ ಕ್ರೈಸ್ತಿಯ ಜೀವಿತವನ್ನು ಕಟ್ಟಲಿಕ್ಕೆ ಸಾಧ್ಯ. ಆದ್ದರಿಂದ ಸೈತಾನನು ಅದನ್ನು ಹೇಗಾದರೂ ನಾಶ ಮಾಡಬೇಕೆಂದು ಅದರ ಮೇಲೆ ಆಕ್ರಮಣ ಮಾಡುತ್ತಾನೆ. ಈ ದಿನ ಅನೇಕ ಕ್ರೈಸ್ತ ವಿಶ್ವಾಸಿಗಳು ನಿರಾಶರಾಗುವುದಕ್ಕೆ ಕಾರಣ ಅವರಿಗೆ ದೇವರ ಮೇಲಿರುವ ನಂಬಿಕೆ ದೃಢವಾಗಿ ಇಲ್ಲ ಎಂಬುದಾಗಿ ನಾವು ಹೇಳಬಹುದು. ಅವರ ನಂಬಿಕೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳುವ ಹಾಗೆ ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವಂಥ ನಂಬಿಕೆಯಾಗಿರುತ್ತದೆ. ಆದ್ದರಿಂದ ಅವರ ಜೀವಿತದಲ್ಲಿ ಬರುವಂಥ ಅನೇಕ ಶೋಧನೆಗಳನ್ನು ಎದುರಿಸದೆ ಇದ್ದಾಗ ಅವರಿಗೆ ನಿರಾಶೆಯಾಗುತ್ತದೆ. ಅಂಥವರನ್ನು ಸೈತಾನನು ಖಂಡನೆಗೆ ಒಳಪಡಿಸಿ ಅವರ ನಂಬಿಕೆಯನ್ನು ಕುಂದಿಸುತ್ತಾನೆ. ಯೋಹಾನನು ಬರೆದಂಥ ಸುವಾರ್ತೆ 8:44 ಸೈತಾನನ ಬಗ್ಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದೇನೆಂದರೆ, ಸೈತಾನನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ ಎಂಬುದಾಗಿ. ದೇವರು ಕರುಣಿಸುವ ದೇವರಲ್ಲ, ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ ಎಂಬ ಮುಂತಾದ ಸುಳ್ಳನ್ನು ಹೇಳುತ್ತಾನೆ. ಸೈತಾನನು ಹೇಳುವ ಸುಳ್ಳುಗಳಿಗೆ ದೇವರ ವಾಕ್ಯದಲ್ಲಿ ಯಾವುದೇ ಆದಂಥ ಆಧಾರವಿಲ್ಲ. ಆದರೆ ಅದರ ಬದಲಾಗಿ 78:38 ದೇವರು ಬಹು ಕನಿಕರವುಳ್ಳವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಿಮ್ಮಲ್ಲಿ ಅನೇಕರು ದಾರಿ ತಪ್ಪಿ ಹೋದ ಮಗನ ಬಗ್ಗೆ ಲೂಕನು ಬರೆದಂಥ ಸುವಾರ್ತೆ 15 ಓದಿದ್ದೀರಿ ಎಂಬುದಾಗಿ ಅಂದುಕೊಳ್ಳುತ್ತೇನೆ. ಅದರಲ್ಲಿ ನಾವು ನೋಡುವಾಗ ಮಗನು ತನ್ನ ತಂದೆಯನ್ನು ಬಿಟ್ಟು ದೂರ ದೇಶಕ್ಕೆ ಹೋದನು. ಆದರೆ ಅವನ ತಪ್ಪಿನ ಪ್ರಜ್ಞೆ ಅವನಿಗೆ ಬಂದ ಮೇಲೆ ತನ್ನ ತಂದೆಯ ಬಳಿಗೆ ತಿರುಗಿ ಹೋಗಿ ಕ್ಷಮೆಯನ್ನು ಕೇಳಿ ಮತ್ತೆ ತನ್ನ ತಂದೆಯ ಅನ್ಯೋನ್ಯತೆಯಲ್ಲಿ ಪಾಲುಗಾರನಾದನು ಎಂದು ನೋಡುತ್ತೇವೆ. ಆದರೆ ಇವತ್ತು ಅನೇಕ ವಿಶ್ವಾಸಿಗಳು ತಪ್ಪು ಮಾಡಿದ್ದಾರೆ, ನಿಜ. ತಪ್ಪಿನ ಪ್ರಜ್ಞೆಯೂ ಬಂದಿದೆ, ನಿಜ. ಆದರೆ ಕನಿಕರಿಸುವ ತಂದೆಯ ಬಳಿಗೆ ಹೋಗಿ ಕ್ಷಮಾಪಣೆ ಕೇಳುವ ಬದಲು ಇನ್ನೂ ತಮ್ಮ ದೋಷದಲ್ಲಿ ಜೀವಿಸುತ್ತಾ ಇದ್ದಾರೆ. ಪ್ರಿಯರೇ, ಈ ರೀತಿ ಜೀವಿಸುವುದು ದೇವರ ಚಿತ್ತವಲ್ಲ. ಯಾವ ರೀತಿಯಲ್ಲಿ ಆ ದಾರಿ ತಪ್ಪಿ ಹೋದ ಮಗನ ತಂದೆಯು ಸಂತೋಷದಿಂದ ಅವನನ್ನು ಅಪ್ಪಿಕೊಂಡನೋ, ಅದೇ ರೀತಿಯಲ್ಲಿ ನಮ್ಮ ಪರಲೋಕದ ತಂದೆ ನಮ್ಮನ್ನು ಸಂತೋಷದಿಂದ ಅಪ್ಪಿಕೊಳ್ಳುತ್ತಾನೆ. ಪ್ರಿಯರೇ, ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ, ನಾವು ತಪ್ಪು ಮಾಡಿದ್ದೇವೆ ಎಂದು ಒಪ್ಪಿಕೊಳ್ಳುವಂಥದ್ದು ಬಿಡುಗಡೆಗೆ ಮೊದಲನೆಯ ಹೆಜ್ಜೆ. ನಿಮಗೆ ಪದೇ ಪದೇ ಕಾಡುವಂಥ ಆ ಪಾಪದ ಮೇಲೆ ಬಿಡುಗಡೆ ಬೇಕೆಂದರೆ ಮೊದಲು ನಮ್ಮ ತಂದೆಯ ಬಳಿಗೆ ಬಂದು ನಮ್ಮ ತಪ್ಪನ್ನು ಒಪ್ಪಿಕೊಳ್ಳಬೇಕು. ದೇವರು ಕರುಣಿಸುವ ದೇವರು ಎಂದು ನಂಬಬೇಕು. ಆಗ ದೇವರು ನಮಗೆ ಕರುಣಿಸಿ ನಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾನೆ ಮತ್ತು ನಮಗೆ ಸಹಾಯ ಮಾಡುತ್ತಾನೆ. ಆದ್ದರಿಂದ ಪ್ರಿಯರೇ, ಮತ್ತೊಮ್ಮೆ ನಿಮಗೆ ಹೇಳಲು ಬಯಸುವುದೇನೆಂದರೆ ನಿರಾಶರಾಗಬೇಡಿರಿ, ಯಾಕಂದರೆ ನಿಮ್ಮನ್ನು ಕರುಣಿಸುವ ದೇವರಿದ್ದಾನೆ ಎಂಬುದಾಗಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಸಂಧಿಸುವಾಗ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ದೇವರಿದ್ದಾನೆ ಮತ್ತು ನಿಮಗೆ ಸಹಾಯ ಮಾಡುವ ದೇವರಿದ್ದಾನೆ ಎಂಬ ವಿಷಯಗಳನ್ನು ಧ್ಯಾನಿಸೋಣ. ಅಲ್ಲಿಯವರೆಗೆ ನಮ್ಮ ಜೀವಿತವನ್ನು ಪ್ರಕಾಶಗೊಳಿಸುವ ದೇವರ ಕೃಪೆಯು ನಮ್ಮೆಲ್ಲರೊಂದಿಗೆ ಸದಾಕಾಲವೂ ಇರಲಿ.
ಇದುವರೆಗೆ ಜೀವನ್ ಪ್ರಕಾಶ್ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮದ ಮೂಲಕ ನೀವು ಪಡೆದುಕೊಂಡ ದೈವಾಶೀರ್ವಾದವನ್ನು ದಯಮಾಡಿ ನಮಗೆ ಬರೆದು ತಿಳಿಸುವಿರಾ? ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ ಮತ್ತು ಉಚಿತವಾದ ಸಾಹಿತ್ಯಗಳನ್ನು ಕಳುಹಿಸಿಕೊಡುತ್ತೇವೆ. ನಮ್ಮ ವಿಳಾಸ ಜೀವನ್ ಪ್ರಕಾಶ್, ಟಪಾಲು ಪೆಟ್ಟಿಗೆ 82, ಗುಲ್ಬರ್ಗ 58512. ಮತ್ತೊಮ್ಮೆ ನಮ್ಮ ವಿಳಾಸ ಜೀವನ್ ಪ್ರಕಾಶ್, ಟಪಾಲು ಪೆಟ್ಟಿಗೆ 82, ಗುಲ್ಬರ್ಗ 58512.